यदितं तव वक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृत सार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवदु कृष्ण. ಪಂಚಮಹಾಯಜ್ಞ ಸಂಧಿಯಲ್ಲಿ ಕೊನೆಯ ಪದ್ಯ, ಕೊನೆಯ ಎರಡು ಪದ್ಯ ಇಲ್ಲಿ ದಶಾವತಾರಗಳ ಚಿಂತನೆಯನ್ನ ಹೇಳಿದ್ದಾರೆ. ಅಟ್ ಲೀಸ್ಟ್ ಒಂದು ನಾವು ಕೆಲಸ ಮಾಡುವಾಗ ಈ ಒಂದು 10 ಇಂದ್ರಿಯದಿಂದ ನಾವು ಕೆಲಸಗಳ ದಿನಾಗ್ಲೂ ಮಾಡ್ತಾ ಇರ್ತೀವಿ. ಅಟ್ ಲೀಸ್ಟ್ ಈ 10 ಇಂದ್ರಿಯಗಳಲ್ಲಿ 10 ಭಗವಂತನ ದಶಾವತಾರ ಪ್ರಸಿದ್ಧವಾದ ಈ ದಶ ರೂಪಗಳನ್ನ, ದಶ ನಾಮಗಳನ್ನ ಅಟ್ ಲೀಸ್ಟ್ ನೆನಪು ಮಾಡಿಕೊಳ್ಳಿ ಕ್ರಿಯೆಗಳು ಮಾಡುವಾಗ ಅಂಬೋದು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಈ ರೂಪಗಳಲ್ಲಿ ಎಷ್ಟೆಷ್ಟು ತನಕ ಚಿಂತನೆ ಮಾಡಬಹುದು ಅಂಬೋದು ಇಟ್ ಗೋಸ್ ನಮ್ಗೆ ವಿಸ್ತಾರವಾಗಿ ಉಪನಿಷತ್ತು ಮುಂತಾದಗಳಲ್ಲೆಲ್ಲ ಬಂದಿದೆ. ಸೊ ಅದು ಒಂದೊಂದಾ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಬರುವಾಗ ಮೂಲ ರೂಪನು ಮನದೊಳಿಗ ಶ್ರವಣಾಲಿಯೊಳಗಿಹ ಮತ್ಸ್ಯ ಕೂರ್ಮನು ಕೋಲ ರೂಪನು ತ್ವಗ್ ರಸನದೊಳಗಿಪ್ಪ ನರಸಿಂಹ. ಆಮೇಲೆ ಬಾಲವಟು ವಾಮನನು ನಾಸಿಕ ನಾಳದೊಳು ವದನದಲ್ಲಿ ಭಾರ್ಗವ, ವದನದಲ್ಲಿ ಭಾರ್ಗವ ನೋಡ್ತಾ ಬಂದಿದ್ದೀವಿ. ವದನದಲ್ಲಿ ಯಾಕೆ ಭಾರ್ಗವನಿಗೇನೋ ವದನಕ್ಕೇನೋ ಏನು ಸಂಬಂಧ, ಹೇಗೆ ಅಗ್ನಿ ಆಗತ್ತ ಅಂಬುದು ಒಂದು ಮುಖವನ್ನ ನೋಡಿದ್ದೀವಿ. ಇನ್ನೊಂದು ಮುಖ ಏನು ಅಂದ್ರೆ ಅಗ್ನಿಸ್ಥಾನ ಸೃಷ್ಟಿ ಆರಂಭದಲ್ಲಿ ಬಂದಾಗ ಮುಖಾಶ್ಚ ಇಂದ್ರಶ್ಚ ಅಗ್ನಿಶ್ಚ ಅಂತ ಹೇಳ್ತಾನೆ. ಆ ಮುಖದಿಂದ ಭಗವಂತನ ಬಾಯಿಯಿಂದ ಅಗ್ನಿ ಬಂದ ಅಂತ, ಅದಕ್ಕೆ ಶೋಭಾನೆಯಲ್ಲಿ ಬರುತ್ತೆ ಅಗ್ನಿ ಪ್ರತಿಷ್ಠೆ ಮಾಡೋದಕ್ಕ ತನ್ನ ಬಾಯಲ್ಲಿರಂತ ವದನದಲ್ಲಿದ್ದ ಅಗ್ನಿ ಕೆಡದಂತೆ ಅಗ್ನಿ ಪ್ರತಿಷ್ಠೆಯ ಮಾಡಿದ ಅಂತ ಬರುತ್ತೆ. ತನ್ನ ಬಾಯಿ ಮೂಲಕ, ಬಾಯಿ ಎಂಬುದು ಒಂದು ಅಗ್ನಿಸ್ಥಾನ, ಅಗ್ನಿ ಸೃಷ್ಟಿ ಮಾಡಿದ್ದು ಭಗವಂತ ತನ್ನ ತುಟಿಗಳಿಂದ ಆ ಅಗ್ನಿಯನ್ನ ಹೊರಗೆ ತಂದ ಅಂತ. ಸೊ ಅಗ್ನಿಸ್ಥಾನ ಬಾಯಿ ಆಗತ್ತ. ಸೊ ಆ ಬಾಯಲ್ಲಿ, ಅಗ್ನಿಯಲ್ಲಿ ನಾವು ದೀಪ ಹಚ್ಚುವಾಗ್ಲೂ ಎಲ್ಲೆಲ್ಲಿ ಆ ಬೆಳಕು ನೋಡ್ತೀವೋ, ಎಲ್ಲೆಲ್ಲಿ ಅಗ್ನಿ ನೋಡ್ತೀವೋ, ಅಲ್ಲಿ ಎಲ್ಲ ಹರಣಿ ಪರಶುರಾಮನನ್ನ ನಾವು ಚಿಂತನೆ ಮಾಡ್ತೀವಿ. ಅದೇ ಇಲ್ಲಿನು ಬಾಯಿ ಎಂಬೋ ಬೆಳಕು, ಅದೇ ನಮ್ಗೆ ಬರತ್ತ ಒಂದು ಪ್ರಾಣಾಗ್ನಿ. ಊಟ ಮಾಡುವಾಗ್ಲೂ ಅಲ್ಲಿ ಪ್ರಾಣಾಗ್ನಿ ಹೇಳ್ತೇವೆ, ಪ್ರಾಣಾಗ್ನಿ ಅದು ಬಾಯಿ ಒಳಗಿಂದ ಹೋಗತ್ತ ಆಹ್ವಾನಿಯ ಅಂತ ನಾವು ಅದನ್ನ ಚಿಂತನೆ ಮಾಡ್ತೀವಿ. ಸೊ ಆದ ಕಾರಣದಿಂದ ಇಲ್ಲಿ ಅಗ್ನಿಯಲ್ಲಿ ಬಾಯಲ್ಲಿ ಭಾರ್ಗವ ರೂಪವನ್ನ ಚಿಂತನೆ ಮಾಡು ಅಂತ ಹೇಳ್ತಾರ. ಸೊ ಇಲ್ಲಿ ವಿಶೇಷವಾಗ ಇದಕ್ಕೆ ಸಂಬಂಧಪಟ್ಟದು ಪರಶುರಾಮ ಅವತಾರದಲ್ಲಿ ನಾವು ನೋಡ್ತೀವಿ. ಪರಶುರಾಮರು ಒಂದು ಜಪದಗ್ನಿ ರೇಣುಕೆಯಲ್ಲಿ ಹುಟ್ಟಿದ್ದಾರೆ. ಆ ಬ್ರಹ್ಮಚರ್ಯ ಬ್ರಾಹ್ಮಣ ಆ ಧರ್ಮವನ್ನ ಅವರು ಪಾಲನೆ ಮಾಡಿ ಎಲ್ಲವನ್ನು, ಏನು ಬ್ರಾಹ್ಮಣ ಧರ್ಮವನ್ನು ಅವರು ಪಾಲನೆ ಮಾಡಿದ್ದಾರೆ ಅಂದ್ರೆ ಎಲ್ಲ ಒಂದು ದುಷ್ಟ ನಿಗ್ರಹ ಮಾಡಿದ್ದಾರೆ. ಅವರು ಕ್ಷತ್ರಿಯರೆಲ್ಲ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ತಾವು ಪಡೆದ ಆ ಒಂದು ರಾಜ್ಯಗಳನ್ನೆಲ್ಲ ತಿರುಗಾವು ಎಲ್ಲರಿಗೇನು ಸದ್ವಿನಿಯೋಗ ಮಾಡಿಬಿಡ್ತಾರ. ಅವರು ಎಂಟೈರ್ ಭೂಮಂಡಲವನ್ನೇ ವಿನಿಯೋಗ ಮಾಡಿಬಿಡ್ತಾರ ಅದು. ಸೊ ಆ ಭಾರ್ಗವ ರೂಪವನ್ನ ಅಲ್ಲಿ ಚಿಂತನೆ ಮಾಡುವಾಗ ಇದು ವಾಕ್ ಅಲ್ಲಿ ಯಾವ ರೀತಿಯಿಂದ ಚಿಂತನೆ ಇದು ಅಂದ್ರೆ ವಾಕ್ ಈ ಮಾತುಗಳು ಎಂಬುದು ಆಯತನ. ನಮ್ಮ ದೇಹದಲ್ಲಿ ಎಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ವಾಕ್ ಆಯ್ತು, ವದನದಲ್ಲಿ ಭಾರ್ಗವ ಆಯ್ತು. ಸೊ ಇಲ್ಲಿ ವಿಶೇಷವಾಗಿ ಏನ್ ಚಿಂತನೆ, ನಾಲ್ಕು ಕಾಲು ಬೇಕು ನಮ್ಗೆ. ಸೊ ವದನದಲ್ಲಿ ಚಿಂತನೆ, ಈ ವಾಕ್ ಆಯತನ ಆಯ್ತು. ಪ್ರತಿಷ್ಠ ಅಂದ್ರೆ ಏನು ಅಂದ್ರೆ ಟೆಂಪರರಿಯಾಗಿ ನಾವು ಇರುವಷ್ಟು ನಮ್ಮಲ್ಲಿ ಈ ವಾಕ್ ಇರುತ್ತೆ. ದೇವರು ಇಷ್ಟು ದಿವಸ ಕೊಡ್ತಾನ ಅಷ್ಟು ದಿವಸ ವಾಕ್ ಇಲ್ಲಿ ವಾಕ್ ಅಗ್ನಿ ಇರುತ್ತೆ ನಮ್ಮಲ್ಲಿ. ಸೊ ಅದು ಹೋದ ಮೇಲೆ ಪರ್ಮನೆಂಟ್ ಅಬೋಡ್ ಏನು, ಪ್ರತಿಷ್ಠ ಯಾವ್ದು ಅಂದ್ರೆ ಆಕಾಶ. ಇದರಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಶಬ್ದ ಇರುವುದು ನಮ್ಮ ಹೊಟ್ಟೆಯೊಳಗಿಲ್ಲ, ಶಬ್ದ ಇರುವುದು ಆಕಾಶದಲ್ಲಿ. ಶಬ್ದ ನಿತ್ಯವಾಗಿ ಆ ಶಬ್ದಗಳು ಇರುತ್ತೆ. ಅದನ್ನ ಏನ್ ಮಾಡುತ್ತೆ ಅಂದ್ರೆ ಈ ವಾಕ್ ಎಂಬುದು ತುಂಬಾ ವಿಶೇಷವಾಗಿ ಹೇಳ್ತಾರೆ. ವಾಕ್ ದೇವತಾ ಅಂಬೋದಕ್ಕೆ ಆ ಒಂದು ಲಕ್ಷ್ಮಿಯಿಂದ ಹೇಳ್ತಾರೆ. ಸೊ ವಾಕ್ ಇರುವಂತದ್ದು ಆಕಾಶ. ಆಕಾಶ ಅಂದ್ರೆ ಆ ಸಮಂತ ಪ್ರಕಾಶ, ಆ ಕಂಪ್ಲೀಟ್ ಬೆಳಕನ್ನ ಚೆಲ್ಲುವಂತ ಆಕಾಶ. ಜಡವಾದ ಆಕಾಶ ಅಂತ ಕೊಂಡ್ರೆ ಅದಕ್ಕೆ ಅಭಿಮಾನಿಯಾದಂತ ಸ್ವಯಂ ಲಕ್ಷ್ಮಿಯೇ ಇದಕ್ಕೆ ಪ್ರತಿಷ್ಠಾ ರೂಪಳಾಗೆ ಅವಳೇ ಇರ್ತಾಳೆ. ಸೊ ಮತ್ತೆ ಇಲ್ಲಿ ರಹಸ್ಯ ನಾಮ ಏನು, ರಹಸ್ಯ ನಾಮ ಪ್ರಜ್ಞಾ ಅಂತ ಹೇಳ್ತಾರೆ ಅಲ್ಲಿ. ಏನು ಪ್ರಜ್ಞಾ, ಪ್ರಜ್ಞಾ ಅಂದ್ರೆ ಏನು, ಪ್ರಜ್ಞಾ ಅಂದ್ರೆ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಆ ಒಂದು ಪ್ರಕೃಷ್ಟವಾದ ಜ್ಞಾನ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ ಅಂದ್ರೆ ಏನದು, ಪ್ರಕೃಷ್ಟವಾದ ಜ್ಞಾನ ಅಂದ್ರೆ ವಾಟ್ ವಿ ಕಾಲ್ ಅಸ್ ಇಂಟ್ಯೂಟಿವ್ ಜ್ಞಾನ. ಇಂಟ್ಯೂಟಿವ್ ಆ ಹೊಳೆಯುವಿಕೆ, ಆ ಹೊಳೆಯುವಿಕೆ ಅಂಬುದು ಪ್ರಜ್ಞಾ ಅಂತ ಹೇಳ್ತಾರೆ. ಏನು ಕೊಳವಿಕೆ, ಏನು ನಾಲೆಡ್ಜ್, ಹೌ ಇಸ್ ಇಟ್ ಇಲ್ಲಿ, ಯಾಕೆ ಇಲ್ಲಿ ಪ್ರಜ್ಞಾ ಅಂತ ಇದಕ್ಕೆ ಮಾತ್ರ ಕರಿಬೇಕು, ಬೇರೆ ಕಡೆ ಏನಿಲ್ಲ ಅಂದ್ರೆ ಹೇಳ್ತಾರ, ಇಲ್ಲಿ ಹೇಳುವಾಗ ಹೇಳ್ತಾರ ನೋಡಿ, ಎಷ್ಟು ವಿಧ ಸೃಷ್ಟಿ ಭಗವಂತ ಮಾಡಿದ್ದಾನೆ, ಇದ್ರೂ ಮನುಷ್ಯನಿಗೆ, ಪುರುಷನಿಗೆ, ಪುರುಷ ಅಂದ್ರೆ ಪೂರ್ಣ ಕಂಪ್ಲೀಟ್ ಆಗಿ ಒಂದು ಸಾಧನೆ ಮಾಡ್ಲಿಕ್ಕೆ ಕಂಪ್ಲೀಟ್ ಬಾಡಿ ಇರುವಂತ ಜೀವಗಣಗಳು ಮನುಷ್ಯರು, ಈ ಮನುಷ್ಯರಿಗೆ ಅದಕ್ಕೆ ಪುರುಷ ಅಂತ ಕರೀತಾರೆ. ಈ ಪುರುಷರಿಗೆ ಮಾತ್ರನೇ ಇದು ವಾಕ್ ಅಂಬೋದು, ಮಾತುಗಾರಿಕೆ ಅಂಬೋದು ಅವನಲ್ಲಿ ಮಾತ್ರ ಇಟ್ಟಿದ್ದಾನೆ ಭಗವಂತ. ಆ ವಾಕ್ ಏನು ಪ್ರಜ್ಞೆ, ಅದರಿಂದ ಏನು ಪ್ರಕೃಷ್ಟ ಜ್ಞಾನ ಬರುತ್ತಂತ ಹೇಳ್ತಾರೆ, ವಾಕ್ ಮೂಲಕವೇ ಎಲ್ಲವೂ ಆಗತ್ತಂತ. ಅದೇನು ಅಂದ್ರೆ ಒಂದು ಈ ಒಂದು ಜನ್ಮ ತಕ್ಕೊಂಡಿರೋದೇ ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ. ಭಗವಂತನನ್ನ ತಿಳ್ಕೋಬೇಕಂದ್ರೆ ಆ ಒಂದು ಗುರುಗಳು ಹೇಳಿ ಕೊಡಬೇಕು, ಹೇಳಿ ಕೊಟ್ಟದ್ದನ್ನು ಕಿವಿಯಿಂದ ಕೇಳಿ ತಿರ್ಗ ಅಲ್ಲೇ ನಿಂತಬಾರ್ದು, ಬಾಯಿಂದ ನಾವು ಹೇಳಬೇಕು. ನಾವು ಪಾರಾಯಣ ಮುಂತಾದ ಮಾಡ್ತೀವಿ ಟು ಸ್ಟಾರ್ಟ್ ವಿತ್, ಆಮೇಲೆ ಈ ಒಂದು ನಾಲಿಗೆ ಮೂಲಕ ಅವನ ಗುಣಗಾನಗಳನ್ನ ಹೇಳಬೇಕು. ಯಾಕೆ ಅಂದ್ರೆ ಆ ಗುಣಗಾನಗಳು ನಮ್ಮ ಬಾಯಿಂದ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ನಮ್ಮ ಶಿಷ್ಯಂದ್ರಿಗೆ ಹೇಳ್ತೀವಿ. ಸೊ ಹಾಗೆ ಈ ಒಂದು ದೇವರು ವ್ಯಕ್ತ ಆಗ್ತಾನೆ ಅಂತ ಹೇಳ್ತಾರೆ ಅವರು. ಗೋಪಾಲದಾಸರು ಹೇಳುವಾಗ್ಲೂ ಅದೇ ಹೇಳ್ತಾರೆ, ನಾವು ಭಕ್ತರು, ಗೋಪಾಲದಾಸರು ಅವ್ರು ಹೇಳ್ತಾರೆ, ದೇವರೇ ಯು ಆರ್ ಡಿಪೆಂಡೆಂಟ್ ಆನ್ ಅಸ್, ಯಾಕೆಂದ್ರೆ ನಮ್ಮ ಬಾಯಿಂದ ನಾವು ನಿನ್ನ ಹೊಗಳಿ ನಿನ್ನ ಕೊಂಡಾಡ್ಲಂಗ್ ಇದ್ರೆ ನಿನ್ನ ವ್ಯಕ್ತ ಮಾಡುವರು ತಾನು ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಅಂತ ಒಂದು ಇದಾಗ ಕೇಳ್ತಾರೆ. ಅಂದ್ರೆ ಆ ಭಗವಂತನ ಇರುವಿಕೆ, ಭಗವಂತನ ಜ್ಞಾನ, ಅದನ್ನ ನಾವು ಹೇಳುವುದು ಈ ವಾಕ್ ಮೂಲಕವಾಗಿ ಆಗತ್ತೆ. ಆ ಒಂದು ಯಾವ್ದಿಂದ ಬರತ್ತಂದ್ರೆ ಅನೇಕ ಒಂದು ಶಾಸ್ತ್ರಗಳಿದೆ, ಆ ಶಾಸ್ತ್ರಗಳನ್ನ ಕಲಿತು ನಮ್ಮ ಬಾಯಿಂದ ಅದನ್ನ ಹೇಳ್ತೀವಿ, ಅದು ಋಕ್ ಋಕ್ ಮಂತ್ರಗಳಿಂದ ಹೇಳುವಂತದ್ದಿದ್ದ. ಆಮೇಲೆ ಆ ಒಂದು ಯಜುರ್ವೇದದಿಂದ ನಾವು ಹೋಮ ಯಜ್ಞ ಏನೇನು ಮಾಡ್ತೀವೋ ಅಲ್ಲಿ ಇನ್ಸ್ಟ್ರಕ್ಷನ್ಸ್, ಆ ವೇದದಲ್ಲಿ ಇರುವಂತ ಇನ್ಸ್ಟ್ರಕ್ಷನ್, ಇದನ್ನ ಹೀಗೆ ಮಾಡಿ ಇದು ಧ್ಯಾನಂ ಹೇಳ್ಬೇಕು, ಇದು ಹೀಗೆ ಮಾಡಿ ಇಲ್ಲಿ ಇದನ್ನ ಇಡಿ, ಈ ನಿಮ್ಮ ನೀವು ಏನೇನು ನ್ಯಾಸ ಮಾಡಿ, ಇದೆಲ್ಲ ಹೇಳಿಕೊಡುವುದು ವಾಕ್ ಮೂಲಕವಾಗಿ ಆಗತ್ತೆ. ವಾಕ್ ಮೂಲಕವಾಗಿ ಬಂಧುತ್ವವೂ ಬರುತ್ತೆ ಅಂತ ಹೇಳ್ತಾರೆ, ಒಬ್ಬರಲ್ಲಿ ಒಬ್ರು ಇರುವಂತ ಒಂದು ಮಾತುಗಾರಿಕೆ ಮೂಲಕವಾಗಿ ನಮ್ಮ ಒಂದು ಫೀಲಿಂಗ್ಸ್ ಇದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಆ ವಾಕ್ ಎಂಬುದು ಅಷ್ಟು ವಿಶೇಷ ಅಂತ ಹೇಳ್ತಾರೆ. ಅದಕ್ಕೆ ಆದ ಕಾರಣದಿಂದ ವಾಕ್ ಅನ್ನ ಪ್ರಜ್ಞೆ ಅಂತ ಕರೀತಾರೆ. ಸೊ ಈ ವಾಕ್ ಮತ್ತು ಅದಕ್ಕೆ ವಾಕ್ ಎಂಬುದು ಒಂದು ಸಂಪತ್ತು ಅಂತಾನೆ ಕರೀತಾರೆ. ಅಂದ್ರೆ ಈ ವಾಕ್ ಮೂಲಕ ಯಾವ ವಿಷಯದಲ್ಲಿ ಇದು ಸಂಪತ್ತಾಗುತ್ತೆ, ಈ ಪ್ರಜ್ಞೆ ಹೇಗೆ ಸಂಪತ್ತಾಗತ್ತೆ ಅಂದ್ರೆ ಈ ಮಾತುಗಾರಿಕೆ, ಅದೇ ಒಂದು ಹೇಳ್ತಾರಲ್ಲ ಆ ಉದ್ಗಾತ್ರ ಎಂಬುವನು ಈ ಮಾತು, ಈ ಉದ್ಗಾನ ಮಾಡುವ ಮೂಲಕ ಹಾಗೆ ಎಲ್ಲವನ್ನೂ ಭಗವಂತನನ್ನ ಒಲಿಸಿ ಆ ಭಗವಂತ ಮೂಲಕ ಎಲ್ಲ ಆ ಯಜಮಾನನಿಗೆ ಫಲವನ್ನು ತಂದು ಕೊಡ್ತಾನಂತೆ. ಸೊ ಈ ವಾಕ್ ಮೂಲಕವಾಗಿ ಸಂಪತ್ತನ್ನ ಗಳಿಸಬಹುದು, ಸಂಪತ್ತು ಮೂಲಕವಾಗಿ ವಾಕ್ ಅನ್ನ ಗಳಿಸಲಿಕ್ಕೆ, ಆ ಒಂದು ಲೌಕಿಕ ಸಂಪತ್ ಮೂಲಕವಾಗಿ ವಾಕ್ ಅನ್ನ ಗಳಿಸಲಿಕ್ಕೆ ಆಗೋದಿಲ್ಲ. ಅದ ಕಾರಣದಿಂದ ವಾಕ್ ಇದು ಶ್ರೇಷ್ಠವಾಗಿದೆ, ಪ್ರಜ್ಞಾ ಭಗವಂತನ ವಿಶೇಷ ಜ್ಞಾನವನ್ನ ಉಂಟು ಮಾಡುತ್ತೆ. ಅದೇ ಗೀತೆಯಲ್ಲಿನೂ ಅದೇ ಹೇಳ್ತಾರೆ, ಪರಿಪ್ರಶ್ನೆಯನ್ನ ಸೇವೆಯ ಅಂತ. ಆ ಒಂದು ಒಂದು ಕೇಳ್ತೀವಿ ಫಸ್ಟ್, ಕೇಳಿದ್ದನ್ನ ಜೀರ್ಣ ಮಾಡಿ ಅದಲ್ಲಿ ಇರುವಂತ ಒಂದು ಪ್ರಶ್ನೆಗಳನ್ನ ಕೇಳಿ ಆ ಗುರು ಶಿಷ್ಯ ಆ ಸಂವಾದದಿಂದ ಬರುವುದೇ ಜ್ಞಾನಾಗ್ನಿ ಅಂತ ಹೇಳ್ತಾರೆ. ಆ ಜ್ಞಾನಾಗ್ನಿಯನ್ನ ಪ್ರಜ್ಞಾ, ದಟ್ ಇಸ್ ಇಂಟಿಟಿ, ಹೊಳೆಯುವಿಕೆ ನಮ್ಮಲ್ಲಿ, ಆ ಜ್ಞಾನ ಇಟ್ ಹ್ಯಾಸ್ ಟು ಮಿಂಚಬೇಕು, ಇಟ್ ಹ್ಯಾಸ್ ಟು ಫ್ಲಾಶ್ ಇನ್ ಅಸ್. ಅದಕ್ಕೆ ಈ ಮಾತು, ದಿಸ್ ಎಕ್ಸ್ಚೇಂಜ್ ಆಫ್ ವರ್ಡ್ಸ್, ಈ ಮಾತು ಮೂಲಕವಾಗ ಆಗತ್ತ ಅಂತ ಆ ವಾಕ್ ಅಲ್ಲಿ ಇರುವಂತ ಆ ಉಪಾಸನೆ ಮಾಡಬೇಕು. ಮಾಡುವ ಮೂಲಕವಾಗಿ ಏನಾಗತ್ತಂದ್ರೆ ನಮ್ಮ ವಾಕ್ ಸಿದ್ಧಿ ಆಗತ್ತಂತ. ನಮ್ಮ ವಾಕಲ್ಲಿ ಏನು ಸಿದ್ಧಿ ಅಂದ್ರೆ, ನಾವು ಅನೇಕ ಪುರಾಣಗಳಲ್ಲಿ ಮತ್ತು ಇದು ಶೋಭಾನೆಯಲ್ಲಿ ನಾವು ನೋಡ್ತೀವಿ, ಆ ಒಂದು ವಸಿಷ್ಠರು, ವಿಶ್ವಾಮಿತ್ರ ಮುಂತಾದವರೆಲ್ಲ ಆ ಶಾಪ ಕೊಟ್ರು ಅದೆಲ್ಲ ಬರತ್ತೆ. ಅಂದ್ರೆ ಏನಿದು ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ, ಏನು ಇಷ್ಟಿಷ್ಟು ಕಲಿತವರು ಹೀಗೆ ಶಾಪ ಕೊಡ್ತಾರ, ಹಾಗೆ ಶಾಪ ಕೊಡ್ತಾರೆ ಅಂದ್ರೆ ಅವ್ರ ಮೇಲೆ ಒಂದು ತಪ್ಪು ತಿಳುವಳಿಕೆ ನಮ್ಗೆ ಬರತ್ತೆ. ಅದು ಅಲ್ಲಿ ಹೇಳುವಂತ ತಾತ್ಪರ್ಯ ಏನು ಅಂದ್ರೆ, ಆ ಒಂದು ಅವರ ಮಾತು ಅವರ ಮಾತನ್ನೇ ಭಗವಂತ ನಡೆಸಿಕೊಡ್ತಾನಂತ. ಪ್ರತಿಜ್ಞ ಅಪ್ರತಿಹತ ಅಂತ ಹೇಳ, ಪ್ರತಿಜ್ಞೆ ಅವ್ರು ಏನು ಹೇಳ್ತಾರೋ ಅದು ಹಾಗೆ ಆಗತ್ತಂತ. ಸೊ ಆ ವಾಕಲ್ಲಿ ಅವ್ರಿಗೆ ಆ ಒಂದು ಶಕ್ತಿ ಬರುತ್ತೆ. ಸೊ ಅದು ವಾಕ್ ಸಿದ್ಧಿ, ನಾವು ಹೇಳುವಂತ ಮಾತುಗಳು ಸತ್ಯ ಮಾಡಿಸ್ತಾನಂತ ದೇವರು. ಸೊ ಆ ಒಂದು ವಾಕ್ ಬರುತ್ತೆ, ವಾಕ್ ನೆವರ್ ಲೀವ್ಸ್, ಆ ವಾಕ್ ದೇವತೆ ನಮ್ಮನ್ನ ಬಿಟ್ಟು ಅಗಲೋದೇ ಇಲ್ಲ. ಅಂದ್ರೆ ನಮ್ಮ ಮಾತು ನಮ್ಮ ಬಾಯಿಂದ, ಬಾಯಲ್ಲಿ ನಾವು ಹೇಳ್ತೀವಿ, ಬಾಯಲ್ಲಿ ದೇವರು ದೇವತೆಗಳು ಇದ್ದಾರೆ, ದೈತ್ಯ ವಾತಾಪಿ ಮುಂತಾದ ದೈತ್ಯರು ಇರುತ್ತೆ. ದೈತ್ಯ ಇರುವಾಗ ಈ ನಾಲಿಗೆ ಒಂದು ಮಾತುಗಳು ಎಲ್ಲ ಕೆಟ್ಟ ರೀತಿಯಿಂದ ಹೋಗತ್ತೆ. ಅದೇ ಆ ಈ ದೇವರನ್ನ ಆ ಭಾರ್ಗವ ರಾಮನವನ್ನ ನಾವು ಸ್ಮರಣೆ ಮಾಡಿದ್ರೆ ಅದೆಲ್ಲ ಹೋಗಿ ಬಾಯಿಯಿಂದ, ಬಾಯಿ ಯಾವ್ದಕ್ಕೆ ಕೊಟ್ಟಿದ್ದಾನೋ ಅದನ್ ಮೂಲಕವಾಗಿ ಜ್ಞಾನ ಗಳಿಸ್ಲಿಕ್ಕೆ ಒಂದು ಸಾಧನ ಆಗತ್ತ ಅಂತ ಹೇಳ್ತಾರ. ಸೊ ಅಲ್ಲಿ ವದನದಲ್ಲಿ ಭಾರ್ಗವ, ಆಮೇಲೆ ವದನ ಆದ ಮೇಲೆ ನೆಕ್ಸ್ಟ್ ಇದಕ್ಕೆ ಕರ್ಮೇಂದ್ರಿಯಕ್ಕೆ ಬರ್ತಾರೆ. ಈ ಕರ್ಮೇಂದ್ರಿಯದಲ್ಲಿ ಫಸ್ಟ್ ಹೇಳೋದು ಕೈಯನ್ನ ಹೇಳ್ತಾರೆ. ಕೈ ಹೇಳುವಾಗ ವಾಲಿ ಭಂಜನ ಅಂತ ಹೇಳ್ತಾರೆ. ವಾಲಿ ಭಂಜನ ಅಂದ್ರೆ ಏನು? ವಾಲಿ ಭಂಜನ ಹಸ್ತದಲ್ಲಿ ಅಂದ್ರೆ ರಾಮದೇವ್ ವಾಲಿಯನ್ನ ಸಂಹಾರ ಮಾಡಿದ ರಾಮದೇವರು. ಯಾಕೆ ಇಲ್ಲಿ ವಾಲಿಯನ್ನ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂದ್ರೆ ಆ ಕಥೆಯಲ್ಲಿ ಬರುವಂತದ್ದೇ ಹಾಗೆ ವಾಲಿಯನ್ನ ರಾಮದೇವರ ಅವತಾರ. ಆ ರಾಮದೇವರ ಅವತಾರದ ಮುಖ್ಯ ಉದ್ದೇಶ ಏನು ಅಂದ್ರೆ ಧರ್ಮ ಸ್ಥಾಪನ. ಧರ್ಮ ಎಲ್ಲಿ ಧರ್ಮವನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಯಾವುದನ್ನ ಆ ರಾಮಾವತಾರದಲ್ಲಿ ಮುಖ್ಯವಾಗಿ ಬಳಸಿದ್ದಾರಂದ್ರೆ ತಮ್ಮ ಕೈ. ರಾಮ ಅಂದ ಕೂಡಲೇ ಬಿಲ್ಲು ಬಾಣದ ನಮ್ಗೆ ನೆನಪು ಬರುತ್ತೆ. ಆ ಕೈಯಲ್ಲಿ ಬಾಣವನ್ನ ಇಟ್ಟುಕೊಂಡು ಅವರು ಆ ಕಾರ್ಯ ಧರ್ಮವನ್ನ ನಡೆಸಿದ್ದಾರೆ. ನಾವು ಇನ್ನೊಂದು ಉಪಾಸನೆ ನೋಡುವಾಗ್ಲೂ ಹಾಗೆ ಆ ಧರ್ಮ ಚಕ್ರವನ್ನ ನಡೆಸುವುದು ಕೈ ಮೂಲಕವ ಅಂತ ಹೇಳಿ ಆ ಕೈಯಲ್ಲಿ ಅದಕ್ಕೆ ಒಂದು ಚಕ್ರ ಮುದ್ರೆಯನ್ನು ಕೈಯಲ್ಲಿ ಹಾಕೊಳ್ತೇವೆ. ಚಕ್ರ ಸಿಂಬಾಲಿಕ್ ಆಫ್ ಧರ್ಮ ಚಕ್ರವನ್ನ ಪ್ರವರ್ತಿಸಬೇಕು. ಧರ್ಮ ಚಕ್ರ ನಾವು ಮಾಡುವಂತ ಹೋಮ ಯಜ್ಞ ಆಮೇಲೆ ತೊಕ್ಕೊಳ್ಳುವಂತ ದಾನ ಎಲ್ಲವೂ ನಮ್ಮ ಕೈ ಮೂಲಕವಾಗಿ ಆಗತ್ತೆ. ಸೊ ಆ ಕೈಯಲ್ಲಿ ಆ ರಾಮದೇವರನ್ನ ಚಿಂತನೆ ಮಾಡಬೇಕು. ಅವನು ಕೈಯಿಂದ ಮಾಡಿದ ಕೆಲಸಗಳು ಇಲ್ಲಿ ವಿಶೇಷವಾಗಿ ವಾಲಿ ಭಂಜನ ಅಂತ ಹೇಳಿದ್ದಾರೆ. ವಾಲಿ ನಮ್ಗೆ ಗೊತ್ತು, ವಾಲಿ ಬಂದು ಆ ಒಂದು ಇಂದ್ರನ ಅವತಾರ, ಅವನು ಇಂದ್ರ ಪುತ್ರ, ಇಂದ್ರನ ಅವತಾರ ಅವನು. ಅವನು ಆ ಕೈಗೆ ದೇವತೆನೇ ಆಗಿದ್ದಾನೆ. ಇಂದ್ರಿಯಗಳಿಗೆ ಮುಖ್ಯವಾದ ಕೈಯಿನ ದೇವತೆಯನ್ನು ಇಂದ್ರನೇ ಆಗಿದ್ದಾನೆ. ಆ ಇಂದ್ರನಿಗೆ ಏನು ಮಾಡಿದ? ವಾಲಿಯಾಗೆ ಬಂದು ಅವನು ತಪ್ಪು ಮಾಡುತ್ತಾನೆ. ಅವನು ತಪ್ಪು ಮಾಡಿದ್ದಾಗೆ ದೇವರು ಅವನಿಗೆ ಶಿಕ್ಷೆ ಕೊಟ್ರು. ಅವನನ್ನ ಕೊಂದಿಲ್ಲ ಅವರು. ಆ ರಾಮದೇವರು ಆವಾಗ ಏನ್ ಕಾರ್ಯ ತೋರಿಸಿದ್ರು ಅಂದ್ರೆ ಸುಗ್ರೀವನ್ ಜೊತೆಲಿ ಅದು ಆಗ ಸುಗ್ರೀವ ಹೇಳ್ತಾನ, ದುಂದುಬಿಯನ್ನ ನೀವು ದುಂದುಬಿಯನ್ನ ವಾಲಿ ಕೊಂದ ಹಾಕಿರ್ತಾನ. ಆ ದುಂದುಬಿಯ ಕಾಲಿಂದ ಮುಟ್ಟಿದಾಗೆ ಅದು ಏನಾಗತ್ತೆ ಅಂದ್ರೆ ಅದು ರಸಾತಳ ಲೋಕಕ್ಕೆ, ಅದು ಸುಗ್ರೀವನ್ಗೆ ಗೊತ್ತಾಗೋದಿಲ್ಲ, ರಸಾತಳ ಲೋಕಕ್ಕೆ ಹೋಗಿ ಅಲ್ಲಿ ಆ ಒಂದು ಅವಧ್ಯತ್ವವರ, ಆ ರುದ್ರದೇವರಂದು ಅವಧ್ಯತ್ವ ವರ ಇದ್ದಿರುತ್ತೆ, ಅವರನ್ನೆಲ್ಲ ಕೊಂದು ಹಾಕ್ತಾನೆ. ಆಮೇಲೆ ಆ ಮೇನ್ ಆಗಿ ಸಪ್ತ ತಾಳ ವೃಕ್ಷಗಳಲ್ಲಿ ಆ ಸಪ್ತ ದೈತ್ಯರಿರ್ತಾರೆ. ಆ ಸಪ್ತ ದೈತ್ಯರನ್ನ ತನ್ನ ಒಂದೇ ಬಾಣದ ರಾಮ ಬಾಣ, ಅದೇ ಒಂದು ಫೇಮಸ್, ರಾಮ ಬಾಣದಿಂದ ತನ್ನ ಕೈಯಿಂದ ಆ ಬಾಣ ಮೂಲಕವಾಗಿ ಅವ್ರು ಏನ್ ಮಾಡ್ತಾರ, ಈ ಒಂದು ಇವರಿಗೆ ಬ್ರಹ್ಮದೇವರ ವರ ಇರುತ್ತ, ಈ ಒಂದು ಈ ತಾಳ ವೃಕ್ಷಗಳಲ್ಲಿ ಇರುವಂತ ಈ ದೈತ್ಯರಿಗೆನ್ನೆಲ್ಲ ಸಂಹಾರ ಮಾಡಿ, ಅದು ಮಾತ್ರ ಅಲ್ಲ ಆ ಬಾಣ ಸಪ್ತ ಅಧೋಲೋಕವನ್ನು ಪ್ರವೇಶ ಮಾಡಿ ಅಲ್ಲಿ ಪಾತಾಳಕ್ಕೆ ಮುಟ್ಟಿ ಅಲ್ಲಿ ಕುಮುದಿ ಎಂಬ ಒಂದು ದೊಡ್ಡ ಒಂದು ರಾಕ್ಷಸ ಗಣವನ್ನೇ ಸಂಹಾರ ಮಾಡಿತ್ತು. ಅದೇ ಕೈ ವಾಲಿ ಮೇಲೇನು ಆ ಬಾಣವನ್ನ ಹಾಕಿದ್ರು. ಬಟ್ ಅಲ್ಲಿ ಏನಾಯ್ತು, ರಾಮ ಬಾಣ ಆ ವಾಲಿಗೆ ತಾಕಿದಾಗೆ ಅವನಿಗೆ ಎಲ್ಲವೂ ನೆನಪಿಗೆ ಬಂದು ತಾನು ಮಾಡಿದ ತಪ್ಪನ್ನ ಅವನು ರಿಯಲೈಸ್ ಮಾಡಿ ಅದಕ್ಕೆ ರಾಮದೇವರು ಹೇಳ್ತಾರೆ, ಅಪ್ಪ ನನ್ಗೆ ಪ್ರಾಣ ಕೊಡಬೇಕಾ, ಈ ಕ್ಷಣನೇ ಕೊಡ್ತೀನಿ ಅಂದ್ರೆ, ಇಲ್ಲ ಸ್ವಾಮಿ ನನ್ನ ತಪ್ಪುಗೆ ಸಿಕ್ಕಿತ್ತು, ನಿನ್ನ ಮುಂದೆನೆ ಪ್ರಾಣತ್ಯಾಗ ಮಾಡೋ ಭಾಗ್ಯ ನನ್ಗೆ ಸಿಕ್ಕಿತ್ತು ಅಂತ ಹಾಗೆ ಹೇಳ್ತಾನೆ. ಸೊ ಹಾಗೆ ವಾಲಿ ಭಂಜನ, ಹಾಗೇನೆ ನಮ್ಮ ಕೈ ಮೂಲಕವಾಗಿ ಆ ರಾಮರನ್ನ ಚಿಂತನೆ ಮಾಡಿದಾಗೆ ಆ ಒಂದು ದೈತ್ಯ ಶಕ್ತಿಗಳು ನಾವು ಮಾಡುವಂತ ಕಾರ್ಯಗಳಲ್ಲಿ ಆ ಒಂದು ಕಾರ್ಯದಲ್ಲಿ ಆ ಒಂದು ದೈತ್ಯರ ಆವೇಶ ಇಲ್ಲಾಂಗಿರತ್ತ, ಮತ್ತು ನಮಗೆ ಆ ಜ್ಞಾನವು ಈ ಕೈ ಮೂಲಕವಾಗಿ ನಮ್ಗೆ ನಾವು ಕೈ ಮೂಲಕವಾಗಿ ಮಾಡುವಂತಹ ಕಾರ್ಯಗಳಲ್ಲಿ ನಮ್ಗೆ ಜ್ಞಾನವು ಬರುತ್ತೆ. ಸೊ ವಾಲಿ ಭಂಜನ ಹಸ್ತದಲ್ಲಿ, ಆ ಕೈಯಲ್ಲಿ ಧರ್ಮ ಮಾಡ್ಲ ಪ್ರಜ್ಞೆಯೂ ಬರುತ್ತೆ. ಸೊ ಕೈಯಲ್ಲಿ ರಾಮದೇವರನ್ನ ಚಿಂತನೆ ಮಾಡಿ ಆಮೇಲೆ ಹೇಳ್ತಾರೆ ಪಾದದಲ್ಲಿ ಶ್ರೀಕೃಷ್ಣ ಅಂತ ಹೇಳ್ತಾರೆ. ಪಾದದಲ್ಲಿ ಶ್ರೀಕೃಷ್ಣ, ಪಾದದಲ್ಲಿ ಯಾಕೆ ಶ್ರೀಕೃಷ್ಣ ಅಂತ ಉಪಯೋಗ ಮಾಡಿದ್ದಾರೆ? ಯಾಕೆ ಅಂದ್ರೆ ಶ್ರೀಕೃಷ್ಣ ಅಂದ್ರೆ ಲಕ್ಷ್ಮಿ ಸಹಿತವಾಗಿ, ಇಲ್ಲಿಂದ ಇಂಡಿಕೇಶನ್ ಇಸ್ ಪ್ರತಿಯೊಂದು ಅವತಾರದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ನಾವು ಇಟ್ಕೋಬೇಕು ಎಂಬುದು ಒಂದು ಸೂಚನೆ. ಮತ್ತು ಪಾದದಲ್ಲಿ ಶ್ರೀಕೃಷ್ಣ ಹೇಗ್ ಬರುತ್ತೆ ಅಂದ್ರೆ ಆ ಒಂದು ದಾಸರು ಆ ಕೃಷ್ಣನ ಪಾದವನ್ನ ಅನೇಕ ರೀತಿಯಿಂದ ಹೊಗಳಿದ್ದಾರೆ. ಆ ಪಾದ, ಕೃಷ್ಣನ ಪಾದ ಏನೇನೆಲ್ಲ ಮಾಡಿತ್ತು ಅಂತೆಲ್ಲ ಹೇಳ್ತಾರೆ. ಸೊ ಕೃಷ್ಣನ ಪಾದ, ಆ ಕೃಷ್ಣನ ಪಾದವನ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೇನು ಆ ಒಂದು ಇಡೀ ಒಂದು ಅವ್ರು ಮಾಡುವಂತ ಪ್ರತಿ 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 ಕೆಲಸವೂ ಭಗವತ್ ಪೂಜೆಯೇ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಶೋಧಾದೇವಿ ಹೇಳುವಾಗ ಅದೇ ಹೇಳ್ತಾರೆ, ಯಶೋಧಾದೇವಿ ದೇವರನ್ನ ಕಟ್ಟಾಕ್ಬೇಕು ಅಂತ ದೇವರ ಹಿಂದೆ ಓಡಿದ್ಲು ಅಂತ. ಹಿಂದೆ ಓಡಿದಾಗೆ ಅವಳಿಗೆ ದೇವರು ಎಲ್ಲ ಒಳ್ಳೇದು ಮಾಡಿದ ಅವಳ ಕೃಷ್ಣನ ಆ ಪಾದವನ್ನ ಅವಳು ಶಿ ಫಾಲೋಸ್ ಇಟ್. ಸೊ ಆದ ಕಾರಣದ ಪಾದದಲ್ಲಿ ಶ್ರೀಕೃಷ್ಣ ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂದ್ರೆ ಪಾದ ಅಂದ್ರೆ ಮೀನ್ಸ್ ಎಂಬ ಅರ್ಥವೂ ಬರುತ್ತೆ. ಆ ಮೀನ್ಸ್ ಕೃಷ್ಣ ತೋರಿಸಿಕೊಟ್ಟ ಮೀನ್ಸ್ ಅಂದ್ರೆ ಭಗವದ್ಗೀತೆ, ಉದ್ಧವ ಗೀತೆ ಮುಂತಾದ ಮೂಲಕವಾಗಿ ನಾವು ಅದನ್ನ ಉಪಯೋಗ ಮಾಡಿಕೊಂಡು ಕೃಷ್ಣನ ಪಾದವನ್ನ ಸೇರಬೇಕು. ಕೃಷ್ಣನ ಪಾದ ಅಂದ್ರಲ್ಲಿ ಹೇಳುವಾಗ ಆ ಒಂದು ಯೋಗ ಕ್ಷೇಮ ಎರಡು ಇರೋದು ಕೃಷ್ಣನ ಪಾದ ಅಂತ ಹೇಳ್ತಾರೆ. ಭೂ ಸ್ವಹ ಅಂತ ಹೇಳುವಾಗ ಒಂದು ಉಪಾಸನೆ ಸ್ವಹ ಎಂಬುದು ಆ ಕೃಷ್ಣನ ಪಾದ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ವಿಶೇಷವಾಗಿ ಯಾಕೆ ಕೃಷ್ಣ ಪಾದದಲ್ಲಿ ಅಂದ್ರೆ ಆ ಪಾದ ಎಂಬುದು ಒಂದು ರೀತಿಯಿಂದ ಆ ಭೂಮಿ ಸ್ಥಾನ ಆಗಿದೆ. ಭಗವಂತನ ಕಾಲ ಕೆಳಗೆ ಪಾದ ಇದೆ ಅಂತಾನು ಉಪನಿಷತ್ತಲ್ಲಿ ಚಾಂದೋಗ್ಯ ಉಪನಿಷತ್ತಿದೆ. ಕೃಷ್ಣ ಎಂಬುದೇ ಆ ಕೃಷ್ಣ ಭೂಮಿಗೆ ಇಳಿದು ಬಂದ ರೂಪ ಅಂತಾನು ಇದೆ. ಸೊ ಆದ ಕಾರಣದಿಂದ ಭೂಮಿಗೆ ಬಂದು ಇಲ್ಲಿ ನಮ್ಮ ಮಾರ್ಗ ಸರಿಯಾದ ರೀತಿಯಿಂದ ಕೃಷ್ಣ ತೋರಿಸಿಕೊಟ್ಟ ಮಾರ್ಗದಲ್ಲಿ ಇರಬೇಕು ಅಂತ ಪಾದದಲ್ಲಿ ಶ್ರೀಕೃಷ್ಣ ಆ ಪಾದ ಮೂಲಕವಾಗಿ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಆ ಪಾದ ಚಿಂತನೆ ಯಾವತ್ತು ಕೃಷ್ಣನ ಪಾದ ಚಿಂತನೆ ನಮಗೆ ಇರಬೇಕು ಎಂಬುದು. ಇನ್ನೊಂದು ಈ ದೇಹ ಹೇಳ್ತಾರೆ ದೇಶಿಕ ಕಾಲಿಕ ಕರ್ಮಗಳು ಅಂತ ಬರುವಾಗ ಈ ದೇಹದಿಂದ ಮಾಡುವಂತ ಎಲ್ಲಾ ಕರ್ಮಗಳಿಗೇನು ಶ್ರೀಕೃಷ್ಣನೇ ನಿಯಾಮಕನಾಗಿದ್ದಾನೆ. ಸೊ ಆದ ಕಾರಣದಿಂದ ನಾವು ಮಾಡುವಂತ ಎಲ್ಲವೂ ಕೃಷ್ಣಾರ್ಪಣ ಮಾಡಬೇಕು. ಸೊ ಕೃಷ್ಣನ ನೆನಪು ಬರಬೇಕು ನಾವು ಮಾಡುವಂತ ಕಾರ್ಯದಲ್ಲಿ. ಸೊ ಹೀಗೆ ಪಾದ ಅಪ್ ಟು ಪಾದ ಆಯ್ತು. ನೆಕ್ಸ್ಟ್ ಉಳಿದ ಎರಡು ಕರ್ಮೇಂದ್ರಿಯಗಳನ್ನ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಈ ಪದ್ಯ ಬಂದು ಜಿನ ವಿಮೋಹಕ ಬುದ್ಧ ಪಾಯುಗ ಧನುಜ ಭಂಜನ ಕಲ್ಕಿ ಮೇಡ್ರದಿ ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು ಅನುಭವ ವಿಷಯಗಳ ಕೃಷ್ಣಾರ್ಪಣವೆನಲು ಕೈಕೊಂಬ ವೃಜಿನಾದನವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು ಅಂತ ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಉಳಿದ ಎರಡು ಕರ್ಮೇಂದ್ರಿಯಗಳು ಪಾಯು ಉಪಸ್ಥ ಆಗತ್ತೆ. ಈ ಪಾಯು ಇಂದ್ರಿಯ, ಪಾಯು ಅಂದ್ರೆ ಎಕ್ಸ್ಕ್ರೀಟ್ರಿ ಆರ್ಗನ್ಸ್. ಈ ಅಂದ್ರೆ ಪಾಯು ಎಂಬುದು ಇಂದ್ರಿಯ ಆಗತ್ತೆ. ಆ ಪಾಯು ಇರುವಂತ ಗೋಳಕ ಎರಡು ವಿಧವಾಗಿದೆ. ಎಕ್ಸ್ಕ್ರೀಟ್ ಆರ್ಗನ್ಸ್ ಎರಡು ಗೋಳಕಗಳು ಎರಡು ಇದೆ. ಸೊ ಆದ ಕಾರಣದಿಂದ ಇಲ್ಲಿ ಯಾರನ್ನ ಚಿಂತನೆ ಮಾಡಬೇಕು ಅಂದ್ರೆ ಜಿನ ವಿಮೋಹಕ ಬುದ್ಧ ಒನ್ ಆಫ್ ದ ವೆರಿ ರೇರ್ ಥಿಂಗ್ಸ್. ಬುದ್ಧನನ್ನ ಚಿಂತನೆ ಮಾಡುವಂತ ವೆರಿ ರೇರ್ ಪದ್ಯ ಇದು. ಜಿನ ವಿಮೋಹಕ ಅಂದ್ರೆ ಜಿನನ ಒಂದು ಜಿನನನ್ನ ಬಂದು ಜಿನ ಅಂತ ಒಬ್ಬ ಇರ್ತಾನೆ ಅವನಿಗೆ ಮೋಹಗೊಳಿಸ್ತಾರೆ. ಯಾಕೆಂದ್ರೆ ಅವರು ಧರ್ಮ ಆಚರಣೆ ಎಲ್ಲವೂ ಮಾಡ್ತಾ ಇರ್ತಾರೆ, ವೇದದಲ್ಲಿ ಇರುವಂತಹ ಕರ್ಮಗಳೆಲ್ಲ ಮಾಡ್ತಾ ಇರೋವಾಗ ಅದು ಅವರ ಮಾರ್ಗವೇ ಅಲ್ಲ, ಅವ್ರಿಗೇನೋ ಅದು ಒಳ್ಳೇದಲ್ಲ, ಅವರು ಪ್ಯಾತ್ತೇ ಇಲ್ಲ. ಸೊ ಆದ ಕಾರಣದಿಂದ ಪ್ರಶಾಂತ ವಿದ್ಯೆ ಅಂತ ಬೋಧನೆ ಮಾಡಿ, ದಟ್ ಈಸ್ ಲೈಕ್ ಮೋಹಕ ಶಾಸ್ತ್ರ ತರ ಮೋಹ ಕೊಡುತ್ತೆ. ಆನ್ ಸರ್ಫೇಸ್ ಇಟ್ ಲುಕ್ಸ್ ಒನ್ ಥಿಂಗ್, ಒಳಗಿನ ಮೀನಿಂಗ್ ಬೇರೆ ತರವಾಗಿರುತ್ತೆ. ಸೊ ಅವರು ಹೊರಗಿನ ಮೀನಿಂಗ್ ತೀರಾ ಆ ಒಂದು ಅವೈದಿಕ ಮತವನ್ನೇ ದೇವರು ಇಲ್ಲ ನಿರಾಕರಣೆ ಮಾಡುವಂತ ರೀತಿಯಲ್ಲಿ ಇರತ್ತದು. ಸೊ ಅವ್ರಿಗೆ ಆ ವಿದ್ಯೆಯನ್ನ ಹೇಳ್ಕೊಡ್ತಾನೆ. ಸೊ ಆಮೇಲೆ ದೇವತೆಗಳಿಗೆ ಈ ಒಂದು ಒಳಗಿನ ಅರ್ಥ ಪ್ರಶಾಂತ ವಿದ್ಯೆಯನ್ನ ಹೇಳಿಕೊಡುವಂತದ್ದು ಬುದ್ಧ ಅವತಾರ. ಇಲ್ಲಿ ಏನು ವಿಶೇಷ ಅಂದ್ರೆ ನಮ್ಮಲ್ಲಿನೂ ಈ ದೈತ್ಯಗಳು ದೈತ್ಯರು ಎಲ್ಲರೂ ಇದ್ದು ನಮ್ಗೇನು ಸಂದೇಹಗಳು. ನಾವು ಓದಿದ್ದಾಗ ಸೂಪರ್ಫಿಷಿಯಲ್ ಮೀನಿಂಗ್ ಮೋಸ್ಟ್ ಆಫ್ ದ ಟೈಮ್ ಕಾಣಿಸುತ್ತೆ, ಒಳಗಿನ ಮೀನಿಂಗ್ ಕಾಣಿಸೋದೇ ಇಲ್ಲ, ವಿಪರೀತ ಅರ್ಥಗಳು ಬಂದ್ಬಿಡತ್ತೆ. ಆದ ಕಾರಣದಿಂದ ಈ ಪಾಯುವಿನ ಕೆಲಸ ಏನು ಅಂದ್ರೆ, ಪಾಯು ಅಂದ್ರೆ ನಾವು ಊಟ ಮಾಡುವಂತ ಪದಾರ್ಥಗಳು, ಆ ಪದಾರ್ಥಗಳಲ್ಲಿ ಸತ್ವ ರಜ ತಮ ಮುಂತಾದ ಅನೇಕ ರೀತಿಯಿಂದ ಇರುತ್ತೆ. ಅದು ಡಿಫ್ರೆಂಟ್ ಪೀಪಲ್ ಗೆ ಡಿಫ್ರೆಂಟ್ ಲೆವೆಲ್ಸ್ ಲಿ ಅದು ಅಫೆಕ್ಟ್ ಮಾಡುತ್ತೆ. ಕಾಲತಃ ದುಷ್ಟ ಕೆಲವು ಇರುತ್ತೆ, ಆಮೇಲೆ ಸ್ವಭಾವತಃ ದುಷ್ಟ ವಸ್ತುಗಳಿರುತ್ತೆ, ಹೀಗೆ ಅನೇಕ ರೀತಿಯಿಂದ ಇರುತ್ತೆ. ಸೊ ಈ ವಸ್ತುಗಳಿಂದ ನಮ್ಗೆ ಬರುವಂತ ಆ ಒಂದು ದುಷ್ಟ ಇದನ್ನ ಅದು ಅಪಾನ ಅಂದ್ರೆ ಹೊರಗೆ ಕಳಿಸಿಬಿಡುತ್ತೆ. ಆ ಹೊರಗೆ ಕಳಿಸುವುದು ಯಾವುದು ಅಂದ್ರೆ ಈ ಪಾಯು ಇಂದ್ರಿಯ ನಮಗೆ ಬೇಡದ್ದನ್ನು ಹೊರಗೆ ಕಳಿಸುತ್ತೆ. ನಾಟ್ ಓನ್ಲಿ ಫುಡ್ ಮಾತ್ರ ಅಲ್ಲ, ಬೇಡವಾಗಿ ಇರುವಂತ ಆ ಒಂದು ದುಷ್ಟ ಶಕ್ತಿಗಳನ್ನು ಹೊರಗೆ ಕಳಿಸಲಿ. ಹೇಗೆ ಬುದ್ಧಾವತಾರದಲ್ಲಿ ಆ ಬುದ್ಧನಾಗೆ ಬಂದು ಅವನು ಏನು ಮಾಡಿದ, ಆ ಒಂದು ಜಿನನಿಗೆ ಒಂದು ಮೋಹ ಉಂಟು ಮಾಡಿ ಅದೇ ಸಮಯ ದೇವತೆಗಳಿಗೆ ಪ್ರಶಾಂತ ವಿದ್ಯೆಯನ್ನು ಹೇಳಿಕೊಟ್ಟ. ಹಾಗೇನೆ ಆ ಒಂದು ಮಾಯಾವಿಗಳಿಂದ ನಿರ್ಮಾಣ ಮಾಡಿದ ಪಟ್ಟಣದಿಂದ ಆ ಮಾಯಾವಿಗಳನ್ನೆಲ್ಲ ನಾಶ ಮಾಡೋದು ಆ ಬುದ್ಧಾವತಾರದಲ್ಲಿ ಬರುತ್ತೆ. ಸೊ ಹೀಗೆ ನಮ್ಮಲ್ಲಿ ಇರುವಂತ ಆದ ಕೆಟ್ಟದೆಲ್ಲ ತೆಗೆದು ಬಿಡ್ತಾನೆ. ಸೊ ಬುದ್ಧ ಪಾಯುಗಲ್ಲಿ ಬುದ್ಧನನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ಬಂದು ಧನುಜ ಭಂಜನ ಕಲ್ಕಿ ಮೇಡ್ರದಿ ಅಂತಾರೆ. ಮೇಡ್ರ ಅಂದ್ರೆ ಮೇಡ್ರ ಅಂಬುದು ಇಟ್ಸ್ ಅ ಗೋಳಕ. ಗೋಳಕ ಅಂದ್ರೆ ದ ಫಿಸಿಕಲಿ ವಾಟ್ ಯು ಸಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳಿದ್ರೆ ಅದು ಮೇಡ್ರ ಆಗತ್ತೆ. ಆ ಮೇಡ್ರದಲ್ಲಿ ಇರುವಂತ ಇಂದ್ರಿಯ ಬಂದು ಉಪಸ್ಥ ಆಗತ್ತೆ. ಸೊ ಇಲ್ಲಿ ಮೇಡ್ರದಿಂದ ಗೋಳಕ ಹೇಳಿದ್ದಾರೆ. ಸೊ ಬೇಸಿಕಲಿ ಬೈ ದಟ್ ಅದರ್ ಪ್ಲೇಸಸ್ ಅಲ್ಲಿ ಇಂದ್ರಿಯವೂ ಇಟ್ಟುಕೊಳ್ಳಿ, ಅಲ್ಲಿ ಅದು ಇಂದ್ರಿಯ ಇರುವಂತ ಗೋಳಕಗಳು ಇಟ್ಕೋಬಹುದು. ಸೊ ಮೇಡ್ರದಿ ಕಲ್ಕಿ, ಕಲ್ಕಿ ಕೊನೆಯಲ್ಲಿ ಕಲ್ಕಿ ಅಂದ್ರೆ ಕಲ್ಕಿ ಕಾಲಮಲ ಆತ್ ಅಂತ ಹೇಳ್ತಾರೆ. ಅಂದ್ರೆ ಆ ಕಲ್ಕಿ ಇಲ್ಲಿ ಏನು ಕೊನೆಯಾಗೆ ಬಂದು ಆ ಅಧರ್ಮವನ್ನೆಲ್ಲ ನಾಶ ಮಾಡಿ ಧರ್ಮ ಪ್ರವರ್ತನೆ ಮಾಡ್ತಾನೆ, ಮೂಲ ಯುಗಕ್ಕೆ ಕರ್ಕೊಂಡು ಹೋಗ್ತಾನ. ಅವನು ಫ್ರೆಶ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆ ಕಲ್ಕಿ ಅವತಾರ ಕಂಪ್ಲೀಟ್ ಆಗಿ ಎಲ್ಲವನ್ನು ಸಂಹಾರ ಮಾಡಿ ಇಟ್ ಸ್ಟಾರ್ಟ್ಸ್ ಆಲ್ ಓವರ್ ಅಗೇನ್. ಹಾಗೇನೆ ಇಲ್ಲಿ ಬಂದು ಧನುಜ ಭಂಜನ ಅಂತ, ಆ ಧನು ಅಂಬೋಳು ಕಶ್ಯಪನ ಒಂದು ಹೆಂಡದ್ದು, ಅವಳಲ್ಲಿ ಹುಟ್ಟಿರುವಂತ ಮಕ್ಕಳು, ಅವಳು ಒಳ್ಳೆಯವಳು, ಅವಳು ಸಾತ್ವಿಕಳು, ಅವಳಲ್ಲಿ ಹುಟ್ಟಿರುವಂತ ಮಕ್ಕಳೆಲ್ಲ ದಾನವರು ಅಂತ ಹೇಳ್ತಾ, ದಾನವರು ಅನೇಕರಿರ್ತಾರೆ. ಸೊ ದಿತಿಯಲ್ಲಿ ಹುಟ್ಟಿರುವವರು ದೈತ್ಯರು, ಧನುವಲ್ಲಿ ಹುಟ್ಟಿರುವವರು ದಾನವರು ಆಗ್ತಾರೆ. ಸೊ ಈ ದಾನವರಲ್ಲಿ ಧನುಜ ಅಂದ್ರೆ ಈ ದಾನವರಲ್ಲಿ ಹುಟ್ಟಿರೋ ಎಲ್ಲರನ್ನು, ಬಿಕಾಸ್ ಅನಂತ ನಂಬರ್ಸ್ ಅವ್ರದ್ದು, ದೇ ಆರ್ 61,000 ಸಮಥಿಂಗ್ ಅಂತ ಭಾಗವತದಲ್ಲಿ ಹೇಳ್ತಾರ. ಸೊ ಅಷ್ಟು ಜನರನ್ನು ಕೊಂದು ಬಿಡ್ತಾನೆ. ಕೊನೆಯಲ್ಲಿ ಅವರು ಕಲ್ಕಿ ಅವತಾರ ತಕೊಂಡು ಅಲ್ಲಿ ದುಷ್ಟರೆಲ್ಲ ನಾಶ ಮಾಡ್ತಾನೆ ಭಗವಂತ. ಹಾಗೇನೆ ಅದಕ್ಕೇನು ನಮ್ಮ ಉಪಸ್ಥಕ್ಕೇನು ಏನ್ ಸಂಬಂಧ ಅಂದ್ರೆ, ನಾವು ಮಾಡುವಂತ ಈ ಕರ್ಮಗಳ ಮೂಲಕವಾಗಿ ಇದು ವ್ಯರ್ಥ ಆಗೋದಿಲ್ಲ. ಅಲ್ಲಿ ಇದಕ್ಕೆ ಉಪಾಸನೆ ಹೇಳಿದಾಗೆ ಒಂದು ಬಂತು, ಯಾವುದು ವಟುವಾಮನ, ಬಾಲವಟು ವಾಮನನು ನಾಸಿಕ ನಾಳದೊಳ ಅಂತ ಹೇಳುವಾಗ, ನಾಸಿಕದಲ್ಲಿ ವಾಮನನ್ನ ಚಿಂತನೆ ಮಾಡಿದ್ರೆ ನಮ್ಗೆ ಪ್ರಾಣ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅದಕ್ಕೆ ಫಲ ಹೇಳ್ತಾರೆ. ಪ್ರಾಣ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂದ್ರೆ ಏನರ್ಥ, ಪ್ರಾಣ ಒಂದು ಕಾಲದಲ್ಲಿ ಎಷ್ಟು ನಮ್ಗೆ ಸಾಧನೆ ಆಗತ್ತೋ ಅದು ಆದ ಮೇಲೆ ಪ್ರಾಣ ದೇವರು ನಮ್ಮನ್ನ ಬಿಟ್ಟು ಹೋಗಲೇಬೇಕು, ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ ಅಂದ್ರೆ ಅದು ಏನು ಅಂದ್ರೆ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂದ್ರೆ ಈ ದೇಹ ಅಂತ ಅರ್ಥ ಅಲ್ಲ, ಈ ಜೀವನನ್ನ ಜೀವ ಮಾಡಿದ ಈ ಸಾಧನೆಗಳು, ಇವಾಗ ನಾವು ಮಾಡುತ್ತಾ ಇರುವಂತ ಕಾರ್ಯಗಳಿಗೆ ಆ ಫಲ ಇರತ್ತಲ್ಲ, ದೇವರನ್ನ ಚಿಂತನೆ ಮಾಡಿ ನಾವು ಮಾಡಿದ ಫಲ ವ್ಯರ್ಥ ಆಗೋದಿಲ್ಲ. ಇದನ್ನ ನೆಕ್ಸ್ಟ್ ಜನ್ಮದ ಇಟ್ ಇಸ್ ಕ್ಯಾರಿಡ್ ಫಾರ್ವರ್ಡ್, ನೆಕ್ಸ್ಟ್ ಜನ್ಮದಲ್ಲಿ ಆಗತ್ತ. ಹಾಗೇನೆ ನೆಕ್ಸ್ಟ್ ಜನ್ಮ ನಾವು ಹುಟ್ಟು ಬರ್ತೀವಿ, ನೆಕ್ಸ್ಟ್ ಜನ್ಮ ಹುಟ್ಟಿ ಬರೋವಾಗ ಈ ಒಂದು ಧನುಜ
ಆ ಒಂದು ದೈತ್ಯ ಶಕ್ತಿಗಳು ಆ ಒಂದು ತಾಯಿಯ ಗರ್ಭ ಪ್ರವೇಶ ಮಾಡಿದಾಗ ಈ ದೈತ್ಯ ಶಕ್ತಿಗಳು ಆ ಒಂದು ಅಂಕುರದಲ್ಲೇ ನಮ್ಮಲ್ಲಿ ಬಂದು ಸೇರ್ಲಾಂಗೆ ಆ ಧನುಜ ಭಂಜನ ಮಾಡಿಬಿಡ್ತಾನೆ. ಪರೀಕ್ಷಿತಗೆ ಅದೇ ಆಯ್ತಲ್ಲ, ಪರೀಕ್ಷಿತ ಅವರು ಬೇರೆ ಕ್ಯಾಟಗರಿ ಇದ್ರು, ಬೇಸಿಕಲಿ ರಕ್ಷಣೆ ಮಾಡಿದ ಭಗವಂತ. ಹಾಗೇನೆ ಇಲ್ಲಿ ನಮ್ಗೆ ನೆಕ್ಸ್ಟ್ ಬರ್ತ್ ಬರೋವಾಗಲೂ ಈ ಧನುಜರ ಭಂಜನ ಮಾಡಿ ಕಲ್ಕಿ, ಕಲ್ಕಿ ಅಂದ್ರೆ ಕಲ ಕಾಮಧೇನು ಅಂತ. ಕಲಧಾತುವಿಗೆ ಅನೇಕ ಮೀನಿಂಗ್ ತಕೋಬಹುದು. ಕಲ ಕಾಮಧೇನು ತರ ಕಾಮಧೇನುವಿಂದ ಎಷ್ಟೆಷ್ಟು ಪಡಿಬಹುದು ಅಷ್ಟೆಷ್ಟು ಪಡಿಬಹುದು. ಹಾಗೇನೆ ಈ ಕಲ್ಕಿ ರೂಪದಿಂದ ಅವನು ಇದ್ದಾನೆ, ಉಪಸ್ಥದಲ್ಲಿ ಇದ್ದು ಆನಂದವನ್ನ ಕೊಡ್ತಾನೆ. ಉಪಸ್ಥ ಬೇಸಿಕಲಿ ಆನಂದಕ್ಕೆ ಅಂತ ಹೇಳ್ತಾರೆ. ಆ ಉಪಸ್ಥದಲ್ಲಿ ಇಂದು ಆನಂದ, ಏನ್ ಆನಂದ ಅಂದ್ರೆ ಮಕ್ಕಳು ಹುಟ್ಟಿದ್ದಾಗೆ ಆನಂದ ಆಗತ್ತೆ. ಆ ಮಕ್ಕಳಿಂದ ನಮಗೆ ಆ ಒಂದು ಪ್ರಜಾ ನಾವು ತಿನ್ಕೊಂಡಿರುವುದನ್ನ ನಮ್ಮ ವಿಪಾಸಿತಾಂಟ್ ಅವರ್ ಚಿಲ್ಡ್ರನ್, ಅದು ಮಾತ್ರ ಇಲ್ಲ ಒಂದು ಜೀವ, ಆ ಜೀವ ಹುಟ್ಟಿ ಅದು ಸಾಧನೆ ಮಾಡ್ಲಕ್ಕೆ ನಾವು ಒಂದು ಮಾಧ್ಯಮವಾಗಿ ಇರ್ತೀವಿ. ಸೊ ಅಲ್ಲಿ ಕಲ್ಕಿಯನ್ನ ಚಿಂತನೆ ಮಾಡಬೇಕು. ಕಲ್ಕಿ ಹೇಗೆ ಎಲ್ಲರನ್ನು ಆ ದೈತ್ಯ ದಾನವರನ್ನ ಕೊಂದು ಹಾಕಿ ಹಿ ಹೆರಾಲ್ಡ್ಸ್ ಸ್ಟಾರ್ಟ್ ಆಫ್ ಅ ನ್ಯೂ ಯುಗ. ಸೊ ಹಾಗೆ ಆ ಕಲ್ಕಿ ರೂಪವನ್ನ ಅಲ್ಲಿ ಚಿಂತನೆ ಮಾಡುವಂತ, ಹೀಗೆ 10 ರೂಪಗಳನ್ನ 10 ಅವತಾರಗಳನ್ನ 10 ಇಂದ್ರಿಯಗಳಲ್ಲಿ ಚಿಂತನೆ ಮಾಡುವ ಕ್ರಮ ಹೇಳಿದ್ದಾರೆ. ಇದು 10 ಅಂತಿಲ್ಲ, ಈ ತರನೇ ಇಲ್ಲಿ ಹೇಳ್ತಾರೆ. ಇನಿತು ದಶರೂಪಗಳ ಅಂತ, ಇಲ್ಲಿ ದಶರೂಪಗಳು ಅಂತ ಹೇಳುವ ಮೂಲಕವಾಗ ದ ಅಂದ್ರೆ ಈ ರೂಪಗಳನ್ನ ನಾವು ಚಿಂತನೆ ಮಾಡುವ ಮೂಲಕವಾಗ ನಮ್ಮಲ್ಲಿ ಇರುವಂತ ಏನು ಫಲ ಇದು ಚಿಂತನೆ ಮಾಡುವ ಮೂಲಕ ಏನ್ ಫಲ ಆಗತ್ತಂದ್ರೆ ನಾವು ಪ್ರತಿ ಕಾರ್ಯಗಳು ಒಂದೊಂದು ಕಾರ್ಯಗಳು ಮಾಡುವಾಗ ಒಂದೊಂದಲ್ಲಿನೂ ಅಲ್ಲಿ ನಾವು ಆಯಾ ರೂಪಗಳನ್ನ ಒಂದೊಂದು ನೋಡಬೇಕು. ಮತ್ಸ್ಯ, ಕೂರ್ಮ, ವರಾಹ ಈ ಒಂದೊಂದು ರೂಪವನ್ನು ವಿ ಹ್ಯಾವ್ ಟು ಮೈಂಡ್ಲಿ ಪರ್ಸೀವ್ ಮಾಡಿಕೊಂಡು ಮಾಡ್ತಾ ಇದ್ರೆ ಏನಾಗತ್ತಂದ್ರೆ ವ್ಯಾಪ್ತಿ ಸಂಧಿಯಲ್ಲಿ ಹೇಳುವಾಗ ಹೇಳ್ತಾರೆ ಒಂದೊಂದು ಇಂದ್ರಿಯದಲ್ಲಿನೂ ದೈತ್ಯರಿಗೇನೋ ಇದೇ ದೇಹದಲ್ಲಿ ದೈತ್ಯರಿಗೇನೋ ಜಾಗ ಕೊಟ್ಟಿದ್ದಾನೆ. ಅಂದ್ರೆ ಕಣ್ಣಲ್ಲಿ ಬಾಣಾಸುರ ಇಟ್ಟಿದ್ದಾನೆ ದೇವರು, ಬಾಣಾಸುರ ಸಾಧನೆ ಮಾಡ್ಲಕ್ಕೆ ನಮ್ಮ ಕಣ್ಣಲ್ಲಿ ಹೋಗಿ ಕೂತಿದ್ದಾನೆ, ನಮ್ಮ ಕಿವಿಯಲ್ಲಿ ಸಲ್ವ ಕೂತಿದ್ದಾನಂತೆ, ಮತ್ತು ನಮ್ಮ ಘ್ರಾಣೇಂದ್ರಿಯಲ್ಲಿ ದ್ವಾಪರ ಶಕುನಿ ಅವನು ಕೂತಿದ್ದಾನಂತೆ, ನಮ್ಮ ಚರ್ಮಗಳಲ್ಲಿ ಹಿಡುಂಬಾಸುರ ಕೂತಿರ್ತಾನಂತೆ, ಆಮೇಲೆ ನಮ್ಮ ರಸನೆಯಿಂದ ಜಿಹ್ವೆಯಲ್ಲಿ ಇಲ್ವಲ, ಮಾತಿನಲ್ಲಿ ವಾತಾಪಿ ಕೆಟ್ಟ ಮಾತು ಬಂದಾಗ ವಾತಾಪಿನೇ ಅಲ್ಲಿ, ಕೈಯಲ್ಲಿ ದೇನುಕಾಸುರ, ಪಾದದಲ್ಲಿ ಇಲ್ಲಿ ನೋಡಿದ ಕೃಷ್ಣ ಸಂಹಾರ ಮಾಡಿದ ತೃಣಾವರ್ತ ಇದ್ದಾನೆ, ಮತ್ತು ಗುದದಲ್ಲಿ ಅಂದ್ರ ಪಾಯು ಅಲ್ಲಿ ಲವಣಾಸುರ ಇದ್ದಾನೆ, ಉಪಸ್ಥದಲ್ಲಿ ದುಂದುಮಾರ ಇದ್ದಾನೆ. ಸೊ ಹೀಗೆ ಈ ದೈತ್ಯರೆಲ್ಲ ಇದಾರಲ್ಲ, ಈ ದೈತ್ಯರ ಕಾಟ, ಈ ದೈತ್ಯರ ಅವರು ಎಲ್ಲಿ ಹೋಗೋದಿಲ್ಲ, ನಮ್ಮ ದೇಹದಲ್ಲೇ ಇರ್ತಾರ ಅವರು. ಅವರು ದೇ ವಿಲ್ ಬಿ ಹೇಲ್ಡ್ ಇನ್ ಚೆಕ್ ಬಿಕಾಸ್ ಅವರನ್ನ ಪ್ರೇರಣೆ ಮಾಡುವನು ಭಗವಂತನೇ. ಸೊ ಅವರು ದೇ ಆರ್ ಜಸ್ಟ್ ಎ ವಿಟ್ನೆಸ್, ದೇ ವಾಂಟ್ ಇನ್ಫ್ಲೂಯೆನ್ಸಸ್, ಅವರನ್ನ ಕಟ್ ಹಾಕ್ಬಿಡ್ತಾನ ನಮ್ಮ ದೇಹದಲ್ಲಿ. ಸೊ ಹಾಗೆ ಅಲ್ಲಿ ರಾಮದೇವರು ಹೇಳುವಾಗ 7 ತಾಳಗಳನ್ನ ಕೊಂದು ಹಾಕಿದಾನೆ ಕೈಯಲ್ಲಿ ಅಂತ ಚಿಂತನೆ ಮಾಡುವಾಗ ನಮ್ಮ 7 ಸಪ್ತಧಾತುಗಳಲ್ಲಿ ಇರುವಂತ ಈ ದೈತ್ಯರನ್ನು ಆ ರಾಮ ಆ ಕೈಯಲ್ಲಿ ಇದ್ದು ಅವನು ನಾಶ ಮಾಡಿಬಿಡ್ತಾನಂತ ಅಲ್ಲಿನೂ ಚಿಂತನೆ ಹಾಗೆ ಬರುತ್ತೆ. ಸೊ ಹೀಗೆ ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು, ಸೊ ಈ ತರ ಒಂದೊಂದಲ್ಲೇನೋ ದೇವರಿದ್ದಾನೆ. ಸೊ ಬೇಸಿಕ್ಲಿ ಏನೇ ನಾವು ಮಾಡೋದಾಗಿದ್ರು ಅಲ್ಲಿ ಭಗವಂತನೇ ಸ್ವತಂತ್ರವಾಗಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಮಾಡ್ತಾನೆ. ಇದು ತಿಳ್ಕೊಳ್ಳುವ ಮೂಲಕವಾಗ ಏನಾಗತ್ತಂತಾನೆ ಅದನ್ನ ವಿವರಣೆ ಮಾಡ್ತಾರೆ ಇಲ್ಲಿ ಉಪಂಗಳಲ್ಲಿ. ಇನಿತು ದಶ ರೂಪಗಳ ದಶಕರ್ಣಗಳಲ್ಲಿ ತಿಳಿದು ಅನುಭವಿಪ ವಿಷಯಗಳ ಕೃಷ್ಣಾರ್ಪಣವೇ ಎನ್ನಲು, ಅಂದ್ರ ಈ ಮಾಡುವಂತ ಕಾರ್ಯ ಎಲ್ಲವೂ ಭಗವಂತನೇ. ಭಗವಂತ ಅರ್ಪಣ ಅಂದ್ರೆ ಏನು, ಅರ್ಪಣ ಅಂದ್ರೆ ಬೇಸಿಕಲಿ ನಮ್ಮ ಅಭಿಮಾನ ತ್ಯಾಗ ಮಾಡಿ ಭಗವಂತನ ಅಧೀನದಲ್ಲಿ ಇದ್ದು ಇದೆಲ್ಲ ಮಾಡ್ತಾ ಇದ್ದಾರಂತ ಬೇಸಿಕ್ ಚಿಂತನೆ ಅಲ್ಲೇ ಬರುತ್ತೆ. ನಾವು ಇದಕ್ಕೆ ಸ್ವಾಮಿ ಅಲ್ಲ, ಈ ದೇಹಕ್ಕೆ ನಾವು ಸ್ವಾಮಿ ಅಲ್ಲ, ಇದಕ್ಕೆ ಸ್ವಾಮಿ ಶ್ರೀಹರಿನೇ ಸ್ವಾಮಿ. ಈ ಒಂದು ರೂಪಗಳ ಮೂಲಕವಾಗ ದೇವತೆಗಳ ಮೂಲಕವಾಗ ನನಗೆ ಮಾಡಿಸ್ತಾ ಇದ್ದಾನೆ, ಇದೇ ಅರ್ಪಣ ಅಂಬೋದಾಗತ್ತೆ. ಸೊ ಇದನ್ನ ಅನುಭವಿಪ ವಿಷಯಗಳ ಕೃಷ್ಣಾರ್ಪಣವೇ ಎನ್ನಲು, ಕೃಷ್ಣಾರ್ಪಣವೇ ಎನ್ನಲು ಕೈಗೊಂಬ. ಸೊ ಅರ್ಪಣ ಮಾಡಿದ್ದ ನಮ್ಮ ಸ್ವತಂತ್ರ ತ್ಯಾಗ ಮತ್ತು ನಮ್ಮ ಅಭಿಮಾನ ಮುಂತಾದ ಅಭಿಮಾನ, ನಾನು ಮಾಡ್ತಾ ಇದ್ದೀನಿ ಎಂಬೋ ಅಭಿಮಾನ, ಕರ್ತೃತ್ವ ಅಭಿಮಾನ, ಕಾರಕತ್ವ ಅಭಿಮಾನ, ಸ್ವಾಮಿತ್ವ ಅಭಿಮಾನ, ಪುರುಷಾರ್ಥ ಅಭಿಮಾನ, ಪುರುಷಾರ್ಥ ಸಾಧನ ಅಭಿಮಾನ. ಅಂದ್ರೆ ಒಂದೊಂದಿಲಿನು ನಮಗೆ ನಾವೇ ಮಾಡ್ತೀವಿ, ನಾನೇ ಮಾಡಿದ್ದೀನಿ ಅಂಬೋ, ನಾನೇ ಕರ್ತು, ನನ್ನದು ಅಂಬೋ ಅಭಿಮಾನ, ನಾನೇ ಮಾಡಿದ್ದೀನಿ ಅಂತ. ಆಮೇಲೆ ನನ್ನ ಕೈಯಿಂದ ಮಾಡಿದ್ದೀನಿ, ನಾನು ಇಷ್ಟು ಮಾಡಕ್ಕೆ ಬರತ್ತ, ನನ್ನ ಬುದ್ಧಿಯಿಂದ ಮಾಡಿದ್ದೀನಿ, ಈ ತರ ಒಂದು ಅಭಿಮಾನ. ಮತ್ತು ನಾನು ಇಷ್ಟು ಮಾಡಿದ್ದಕ್ಕೆ ನನ್ಗೆ ಇಷ್ಟು ಫಲ ಬರಲೇಬೇಕು, ಐ ಡಿಸರ್ವ್ ಇಟ್ ಅಂತ ಹೇಳೋ ಆ ಫಲ ಸ್ವಾಮಿತ್ವ ಅಭಿಮಾನ. ಆಮೇಲೆ ನಾವು ಮಾಡುವಂತ ಈ ಲೌಕಿಕ ಕಾರ್ಯಗಳೇ, ಲೌಕಿಕದಲ್ಲಿ ನಾವು ಪಡೆಯುವಂತ ಈ ವಸ್ತುಗಳಿದೆಯೇ, ಅದೇ ನಮ್ಮ ಗುರಿ ಅಂತ ಇಟ್ಕೊಳ್ಳೋದು. ಪುರುಷಾರ್ಥವೇ ಪ್ರಧಾನ ಅಂತ, ಪುರುಷಾರ್ಥ ಬೇಕು ಬಟ್ ಅದೇ ಪ್ರಧಾನ ಅಂತ ಇಟ್ಕೊಳ್ಳೋದು. ಪುರುಷಾರ್ಥ ಅಭಿಮಾನ ಮತ್ತು ಪುರುಷ, ಆ ಒಂದು ಆ ಪುರುಷಾರ್ಥಗಳನ್ನ ಪಡೆಯೋದಕ್ಕೋಸ್ಕರ ನಾವು ಮಾಡುವಂತ ಪ್ರಯತ್ನಗಳು, ಅಲ್ಲಿ ಅದಲಿ ಅಭಿಮಾನ, ಆ ಪ್ರಯತ್ನವೇ ಶ್ರೇಷ್ಠ, ಅದೇ ಶೋಭನ ಅಂಬೋ ಅಭಿಮಾನ. ಸೊ ಹೀಗೆ ಈ ಆರು ರೀತಿಯಿಂದ ಇರುವಂತ ಈ ಅಜ್ಞಾನಗಳನ್ನ ಬಿಡುವುದೇ ಅರ್ಪಣ ಅಂತಾಗತ್ತೆ. ಭಗವಂತನ ಅಧೀನ ಅಂತ ತಿಳ್ಕೊಂಡು ಕೃಷ್ಣಾರ್ಪಣ ಎನಲು ಕೈಗೊಂಬ, ಹೀಗೆ ನಾವು ಬಿಟ್ಟಾಗ, ಈ ಒಂದು ನಾಲೆಡ್ಜ್ ಇದ್ದಾಗ, ಅರ್ಪಣ ಬುದ್ಧಿ ಇದ್ದಾಗ, ಕೈಗೊಂಬ ಅಂದ್ರೆ ನಾವು ಮಾಡಿದ ಈ ಕರ್ಮಗಳನ್ನ ಅವನು ಸ್ವೀಕಾರ, ನಾವು ಹೇಳಿದ್ರು ಹೇಳಂಗಿದ್ರು ಅವನು ಸ್ವೀಕಾರ ಮಾಡ್ತಾನೆ. ಆ ಸ್ವೀಕರಿ ಕೈಗೊಂಬ ಅಂಬೋ ಮೂಲಕವಾಗಿ ಆ ಫಲ ನಮ್ಗೆ ಸಿಕ್ಕತ್ತ. ಹಿ ಅಕ್ಸೆಪ್ಟ್ ನಮ್ಮ ಕರ್ಮ, ಆ ಕರ್ಮ ನಮ್ಗೆ ಈ ಕೈಯಿಂದ ಮಾಡುವಂತ ಕೆಲಸಗಳು, ಇಟ್ ವಾಂಟ್ ಬೈಂಡಸ್ ಇನ್ ಟು ಸಂಸಾರ ಅದು ಹೇಳ್ತಾರೆ. ಕೈಗೊಂಬ ಕೈಗೊಂಬ ಕೈಕೊಂಡು ಏನ್ ಮಾಡ್ತಾನೆ ನೆಕ್ಸ್ಟ್ ಅಂದ್ರೆ, ಆ ಹೆಸರು ಹೇಳ್ತಾರೆ ಇಲ್ಲಿ ವೃಜಿನಾರ್ದನ. ಇದು ವ್ಯಾಪ್ತಿ ಸಂಧಿಯಲ್ಲಿನೋ ಇದು ನೋಡಿದ್ದೀವಿ, ವೃಜಿನಾರ್ದನ ಅಂತ. ಜನಾರ್ದನ ವೃಜಿನಾರ್ದನ ಅಂದ್ರೆ ಏನು, ವೃಜಿನ ಅಂದ್ರೆ ಏನು, ವೃಜಿನ ಅಂದ್ರೆ ದುಃಖ ಅಂತ ಅರ್ಥ. ವೃಜಿನಂ ದುಃಖಂ ಅಂತ, ದುಃಖ ಅಂದ್ರೆ ದುಃಖಕ್ಕೆ, ದುಃಖ ಯಾವ್ದು ಮೂಲಕವಾಗಿ ಬರುತ್ತೆ, ದುಃಖಕ್ಕೆ ಕಾರಣವಾದಂತ ಪಾಪ, ದುಃಖ ಮತ್ತು ದುಃಖದ ಬೀಜವಾದಂತ ಆ ಪಾಪ, ಆ ಪಾಪವನ್ನೇ ಅರ್ಧನ, ಅರ್ಧನ ಅಂದ್ರೆ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡ್ತಾನ ಅಂದ್ರೆ ಡಿಸ್ಟ್ರಾಯ್ ಹಾಗೆ ಮಾಡ್ತಾನಂದ್ರೆ ತಿರುಗ ಬರ್ಲಾಂಗಿರತ್ತಂತೆ, ನಾಟ್ ಜಸ್ಟ್ ಕಿಲ್ಲಿಂಗ್ ಇಟ್, ಕಂಪ್ಲೀಟ್ಲಿ ಡಿಸ್ಟ್ರಾಯಿಂಗ್ ಇಟ್ ಫ್ರಮ್ ದ ರೂಟ್ ಇಟ್ ಸೆಲ್ಫ್. ದುಃಖ ಮಾತ್ರ ತೆಗೆಯೋದಂದ್ರೆ ದುಃಖ ಹೋದ್ರೆ ತಿರುಗ ಆ ಪಾಪದಿಂದ ಇನ್ನೊಂದು ಮರಿ ಹುಟ್ಟತ್ತೆ, ಆ ಪಾಪವನ್ನೇ ಕಿತ್ತ ಹಾಕಿ ಬಿಟ್ರೆ ಆ ತಿರುಗ ನಮ್ಗೆ ಆ ದುಃಖ ಅಂಬೋದು ಬರೋದಿಲ್ಲ. ಅದಕ್ಕೆ ಈ ಒಂದು ಪ್ರತಿಯೊಂದು ಇಂದ್ರಿಯ ಮೂಲಕವಾಗಿ ನಾವು ಮಾಡುವಂತ ಕೆಲಸದಲ್ಲಿ ಭಗವಂತನನ್ನ ಇಟ್ಟುಕೊಂಡ್ರೆ ಆವಾಗೆ ನಮ್ಮ ಪಾಪಗಳು ಹೋಗ್ಬಿಡತ್ತಂದ್ರೆ, ಯಾಕೆಂದ್ರೆ ಭಗವಂತನ ಮಹಿಮೆನೇ ಅಷ್ಟೇ, ಭಗವಂತನ ಚಿಂತನೆ ಬಂದಾಗ ಅವನು ಪಾಪವನ್ನ ಕತ್ತರಿಸ್ತಾನ. ಸೊ ವೃಜಿನಾರ್ದನ ಯಾರವನು, ಬೇರೆ ಯಾರು ಇಲ್ಲ, ವೃಜಿನಾರ್ದನ ವರ ಜಗನ್ನಾಥ ವಿಠಲ, ವೃಜಿನಾದ ವರ ಜಗ ಶ್ರೇಷ್ಠನಾದ ಈ ಜಗನ್ನಾಥ ವಿಠಲ, ಈ ಜಗನ್ನಾಥ ಜಗತ್ತಿಗೆ ನಾಥನಾದಂತ, ಜಗತ್ತಂದ್ರೆ ವಾಯುದೇವರಿಗೆ ಸ್ವಾಮಿಯಾದಂತ ಈ ವಿಠಲ. ವಿಠಲ ಶಬ್ದನೂ ಅದೇ ನೋಡಿದ್ದೀವಿ, ವಿಠಲ ಅಂದ್ರೆ ಜ್ಞಾನ ಶೂನ್ಯರಾಗಿರುವಂತವ್ರಿಗೆ ಜ್ಞಾನವನ್ನ ಕೊಟ್ಟು ಸ್ವೀಕಾರ ಅವರನ್ನ ಸ್ವೀಕರಿಸುವನು ಅಂತ ವಿಠಲ ಶಬ್ದದ ಅರ್ಥ. ಈ ವಿಠಲ ಮಾಡಿಸ್ತಾನೆ ಇಷ್ಟೇನ ತಿಳ್ಕೊಳ್ಳೋದು ಅಂದ್ರೆ ಇಲ್ಲ, ಇಷ್ಟು ತನಕ ನಮ್ಮ ದೇಹದಲ್ಲಿ ಹೀಗೆ ಹೀಗೆ ಹೀಗೆಲ್ಲ ಅಂತ ಯಾವ ದೇವನನ್ನ ನಾವು ಚಿಂತನೆ ಮಾಡಿದ್ದೇವೋ ಅವನು ನನ್ನ ದೇಹದಲ್ಲಿ ಮಾತ್ರ ಇಲ್ಲ, ಇವನೇ ಪ್ರತಿ ಒಬ್ಬೊಬ್ಬರ ದೇಹದಲ್ಲಿ ಇದ್ದಾನೆ, ಈ ಮತ್ತು ಈ ವಿಶ್ವದಲ್ಲಿ, ಈ ಇಡೀ ಪ್ರಪಂಚದಲ್ಲಿನೂ ಇದ್ದಾನೆ. ಈ ಪ್ರಪಂಚವನ್ನ ನಿಯಮನೆ ಮಾಡುವಂತ ಮೊತ್ತ ಮೊದಲು ಈ ಜೀವಿಗಳಾದಂತ ವಿಶ್ವ ಅಂಬೋದಕ್ಕೆ ವಾಯುದೇವರು, ವಿಷ ಪ್ರವೇಶ ಅಂತ ಎಲ್ಲಾ ಕಡೆನೂ ಇರುವಂತ ಈ ವಾಯುದೇವರು. ಸೊ ವಾಯುದೇವರಲ್ಲಿನೂ ಅವನು ವ್ಯಾಪಕವಾಗಿ ಕಂಪ್ಲೀಟ್ ಆಗಿ ಹಿ ಪರ್ವೇಟ್ಸ್ ಎವ್ರಿವೇರ್, ನನ್ನಲ್ಲಿ ಇರುವಂತ ಸ್ವಾಮಿ ಎಲ್ಲ ಕಡೆನೂ ಇದ್ದಾನೆ ಅಂತ ತಿಳ್ಕೋಬೇಕು ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು.